ಜಯತಿ ಹರೇ ರಶಿಂತ್ಯ ಸರ್ವದೇವೈಕ ವಂದ್ಯ ಪರಮ ಗುರು ರವಿಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನಯನೋಸೋ ಶ್ರೀಪತಿರ್ಮಾನದೋ ನಃ ಜಯತ್ಯಜೋ ಅಖಂಡ ಗುಣೋರು ಮಂಡಲಃ ಸದೋದಿತೋ ಜ್ಞಾನಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ ತಮೋ ನಿಹಂತ ವ್ಯಾಸಾವತಾರ ಹರಿ ಹರಿರಾತ್ಮ ಭಾಸ್ಕರಃ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜಲ ಜಯತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಚಂದ್ರಮಃ ಹರಿರೇಖ ಸಾಧುಭಕ್ತ ಯದ್ದಿತ್ತಂ ತವ ಭಕ್ತಾನಾಂ ಅಸ್ಮಾಕಂ ದೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿ ಸಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿಸು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಂ ಸಾರದಲ್ಲಿ ಸರ್ವ ಪ್ರತೀಕ ಸಂಧಿ ಶುರು ಮಾಡಿದ್ದೀವಿ. ಫಸ್ಟ್ ಪದ್ಯದಲ್ಲಿ ಸುಮಾರು ನೋಡಿದ್ದೀವಿ ನಾವು. ಫಸ್ಟ್ ಪದ್ಯಕ್ಕೆ ಸ್ಥೂಲವಾದ ಅರ್ಥ ನೋಡಿದ್ದೀವಿ. ಆಮೇಲೆ ಆವ ಅಂಬೋ ಶಬ್ದಕ್ಕೆ ಆವ ಅಂಬೋ ಮೂಲಕವಾಗಿ ಯಾವ ರೂಪ ಭಗವಂತ ಅಂದ್ರೆ ಅಗ್ರೇಶ ಬಿಂಬರೂಪ ಭಗವಂತ ಅವನದ್ದು ಇಷ್ಟು ತನಕ ನೈನ್ ಸಂಧಿಗಳಲ್ಲಿ ಬಂದ ಯಾವನನ್ನ ಡಿಸ್ಕ್ರೈಬ್ ಮಾಡಿದ್ದೀವೋ ಎಸ್ಪೆಷಲಿ ನೈನ್ತ್ ಸಂಧಿಯಲ್ಲಿ ಅವನನ್ನ ತಕೊಂಡು ಪರಬೊಮ್ಮ ಅಂಬೋ ಎರಡು ಪರಬೊಮ್ಮ ಅಂದ್ರೆ ಬೊಮ್ಮ ಅಂಬೋದಕ್ಕೆ ಬೊಮ್ಮಗೆ ಅಡ್ಜೆಕ್ಟಿವ್ ಪರ ಬೊಮ್ಮ ಅಂದ ಬೊಮ್ಮ ಅಂಬೋದು ಪ್ರಸಿದ್ಧವಾದ ಬ್ರಹ್ಮ ಚತುರ್ಮುಖವನ್ನ ಹೇಳುತ್ತೆ. ಸೊ ಅದಿಲ್ಲ, ಅದಕ್ಕಿಂತ ಪರ ಅಂದ್ರೆ ಶ್ರೇಷ್ಠ. ಆರ್ ಪರ ಅಂಬೋ ಶಬ್ದಕ್ಕೆ ವಿಲಕ್ಷಣ. ಆಮೇಲೆ ಪರ ಅಂಬೋ ಶಬ್ದ ವಿಷ್ಣು ಸಹಸ್ರನಾಮದ ಬರುತ್ತೆ. ಆದ ಕಾರಣದಿಂದ ಪರ ಅಂಬೋದನ್ನ ಸೆಪರೇಟ್ ಮಾಡಿ ಪರ ಒಂದು ಬೊಮ್ಮ ಎರಡನ್ನೂ ದೇವರಿಗೆ ಹೇಳುವಂತ ವಿಶೇಷಣಗಳು ಹಾಗೇನೋ ತಕೋಬಹುದು. ಸೊ ಪರ ಅಂಬೋದಕ್ಕೆ ನೋಡಿದ್ದೀವಿ. ಬೊಮ್ಮ ಅಂಬೋ ಶಬ್ದ ಸೆಪರೇಟ್ ಆಗಿ ಇಟ್ಕೊಂಡ ಪರಬ್ರಹ್ಮ ಒಂದೇ ಆಗಿ ಇಟ್ಕೊಂಡ್ರೆ ಚತುರ್ಮುಖ ಪ್ರಸಿದ್ಧವಾದ ಚತುರ್ಮುಖ ಬ್ರಹ್ಮನಕ್ಕಿಂತ ಡಿಫರೆಂಟ್ ಫ್ರಮ್ ಚತುರ್ಮುಖ ಬ್ರಹ್ಮ, ಆ ಶ್ರೇಷ್ಠ ಚತುರ್ಮುಖ ಬ್ರಹ್ಮ ಅಂತ ತಕೊಂಡ್ವಿ. ಸೆಪರೇಟ್ ಆಗಿ ತಗೋಬೇಕಂದ್ರೆ ಬೊಮ್ಮ ಅಂಬೋದು ಬ್ರಹ್ಮ ಅಂಬೋ ಶಬ್ದದ ಕನ್ನಡದಲ್ಲಿ ಬ್ರಹ್ಮ ಅಂಬೋದಕ್ಕೆ ಬೊಮ್ಮ ಅಂತ ಹಾಕಿದ್ದಾರೆ. ಸೊ ಅದು ಯಾಕೆ ಸೆಪರೇಟ್ ಆಗಿ ಇಟ್ಕೊಂಡ್ರೆ ಏನ್ ಮೀನಿಂಗ್ ನಮ್ಗೆ ಬರುತ್ತೆ ಅಂದ್ರೆ, ಇಲ್ಲಿ ಸರ್ವ ಪ್ರತೀಕ ಸಂಧಿ ಅಂದ್ರೆ ಇಲ್ಲಿ ಫಸ್ಟ್ ಆವ ಅಂತ ಹೇಳೋ ಮೂಲಕವಾಗಿ ನಮ್ಮ ಒಳಗಿರುವಂತಹದ್ದು ಅಂತ ಆಯ್ತು. ಸೊ ಒಳಗಿರುವಂತ ಬ್ರಹ್ಮನನ್ನ ಒಳಗಿರುವಂತ ನಾರಾಯಣನ್ನ ಹೇಳಾಯ್ತು. ಸೊ ಅಲ್ಲಿ ಇರುವವನೇ ಸರ್ವತ್ರದಲ್ಲಿನು ಇದ್ದಾನಂತ ತಿಳ್ಕೊಬೇಕು. ದಟ್ಸ್ ಹೌ ಇಟ್ ಈಸ್. ಒಳಗೆ ನೋಡಿದ ಮೇಲೆ ಅಲ್ಲೇ ನಿಂತು ಬಿಡೋದಲ್ಲ. ಬಿಕಾಸ್ ನಮ್ಗೆ ಅಂದ್ರೆ ಜ್ಞಾನಿಗಳಿಗೆ ಇರುತ್ತೆ ನಮ್ಮ ಲೆವೆಲ್ಲಿನು. ನಾವು ಒಂದೊಂದು ದಿವಸಕ್ಕೇನು ನಾವು ಧ್ಯಾನ ಏನಾರು ಮಾಡಿದ್ರು ವಿ ಕಮ್ ಬ್ಯಾಕ್ ಟು ಲೈಫ್. ಧ್ಯಾನ ಮಾಡೋದು ಒಂದು ಒಂದು ಹಾಫ್ ಅನ್ ಅವರ್ ಏನೋ, 10 ನಿಮಿಷ 5 ನಿಮಿಷ ಏನೋ ಮಾಡಿ ಹೊರಗೆ ಬಂದ್ಬಿಡ್ತೀವಿ. ಆದ್ಮೇಲೆ ನಮ್ಮ ಪರಿಪರಿ ಕೆಲಸಗಳನ್ನ ಮಾಡ್ತಾನೆ ಇರ್ತೀವಿ. ಸೊ ಅಲ್ಲಿ ಎಲ್ಲಾ ಕಡೆನೂ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಳೋದು. ಸೊ ಅದಕ್ಕೆ ಬೊಮ್ಮ ಅಂಬೋ ಶಬ್ದದಿಂದ ಬ್ರಹ್ಮ ಅಂದ್ರೆ ಒಳಗಿರುವವನು ಅವನೇ ಎಲ್ಲ. ಬ್ರಹ್ಮ ಅಂಬೋ ಶಬ್ದದಿಂದ ಪ್ರಸಿದ್ಧವಾದ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿನು ಎರಡು ಮೂರು ಕಡೆ ಬಂದಿದೆ ಅದು. ಸೊ ಬ್ರಹ್ಮ ಅಂಬೋದು ಏನು ದೊಡ್ಡದು ಅಂಬೋದು, ಒಂದು ದೊಡ್ಡದು ಅಂಬೋ ಅರ್ಥವನ್ನ ತಗೊಳ್ತೀವಿ. ಅದು ಮಾತ್ರ ಅಲ್ಲ, ದೊಡ್ಡದು ಅದನ್ನದ ನಮ್ಗೆ ಏನಾಗಬೇಕಾಗಿದೆ ಏನಾಗಬೇಕಾಗಿದೆ ಅಂದ್ರೆ ದೊಡ್ಡ ವಸ್ತು ಅಂತ ಬ್ರಹ್ಮಯತಿ ಬೃಹತಿ ಬ್ರಹ್ಮಯತಿ ಅವನನ್ನ ಯಾವುದೇ ಒಂದು ಭಗವಂತನ ಹೆಸರು ಅವನಲ್ಲಿ ಇರುವಂತ ಅಸಾಧಾರಣ ಗುಣವನ್ನ ಕೇಳೋದು ಮಾತ್ರ ಅಲ್ಲ, ನಮಗೇನು ಅಪ್ಲೈ ಆಗುತ್ತೆ. ದೇವರನ್ನ ಹೇಗೆ ನಾವು ನಾಮದಿಂದ ಯಾವ ನಾಮದಿಂದ ಕರೀತೀವೋ ಅದೇ ನಮ್ಮಲ್ಲಿನೂ ಪರಿಣಾಮ ಆಗತ್ತೆ. ಬಿಂಬ ಪ್ರತಿಬಿಂಬ ಬಹ ಅಂತ ಹೇಳ್ತೀವಿ. ಸೊ ಬ್ರಹ್ಮಯತಿ ಅಂದ್ರೆ ನಮ್ಮನ್ನ ಪೂರ್ಣಗೊಳಿಸುತ್ತ. ಸೊ ಬ್ರಹ್ಮ ಅಂಬೋಶ ಅಂದ್ರೆ ನಮ್ಮನ್ನ ಪೂರ್ಣಗೊಳಿಸುವಂತದ್ದು ಅಂಬೋ ಅರ್ಥವೂ ಅಲ್ಲಿ ಬರತ್ತೆ. ಮತ್ತು ಇನ್ನೊಂದು ಏನ್ ಬರುತ್ತೆ ಅಂದ್ರೆ ಎಲ್ಲವನ್ನೂ ಇಲ್ಲಿ ಬೃಹತಿ ಬ್ರಹ್ಮಯತಿ ಅಂಬೋದು ಒಂದು. ಇನ್ನೊಂದು ಬ್ರಹ್ಮ ಅಂಬೋದು ಮಹತ್ ಶಬ್ದ ವಾಚ್ಯ ದೊಡ್ಡ. ಯಾವ್ದು ಯಾವ್ದು ನೋಡ್ತೀವೋ ಎಲ್ಲದಕ್ಕಿಂತಲೂ ಮಹತ್ತಾಗಿರುವವನು ಅಂಬೋದು ಅದು ಬರುತ್ತೆ. ಆಮೇಲೆ ಇಲ್ಲಿ ಬ್ರಹ್ಮ ಅಂಬೋ ಶಬ್ದದ ಮೂಲಕವಾಗಿ ಇನ್ನೊಂದು ಹೇಳ್ತಾರೆ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಬ್ರಹ್ಮ ಅಂಬೋ ಶಬ್ದದಿಂದ ವಾಸುದೇವ ಅಂಬೋ ರೂಪವನ್ನು ತಕೊಳ್ಳು ಅಂತ ಹೇಳ್ತಾರೆ. ಸೊ ಬ್ರಹ್ಮ ಅಂಬೋದು ವಾಸುದೇವನ್ನ ಎಲ್ಲ ಅಂದ್ರೆ ಯಾಕೆ ಇಲ್ಲಿ ವಾಸುದೇವ ಅಂದ್ರೆ ನಮ್ಮ 24ರಲ್ಲಿ ಬಂದ ವಾಸುದೇವ ಹಾಗೆ ಅಂತ ತಗೋಬೇಕು ಅಂತ ಅರ್ಥಲ್ಲ. ವಾಸುದೇವ ಅಂಬೋ ಶಬ್ದದಿಂದ ಅವನು ಎಲ್ಲದಲ್ಲಿನೂ ತನ್ನನ್ನ ಮುಚ್ಚಿಕೊಂಡು ಇದ್ದಾನೆ ಅಂಬೋ ಒಂದು ಗುಣವಾಚಕವಾಗ ತಕೊಂಡು ಎಲ್ಲಾ ಕಡೆನೂ ಇದ್ದಾನೆ, ಸರ್ವತ್ರನೂ ತುಂಬಿ ತುಳಿಸ್ತಾ ಇದ್ದಾನೆ ಬ್ರಹ್ಮ ಬ್ರಹ್ಮಯತಿ. ತುಂಬಿ ದುಡುಕ್ತಾ ಇದ್ದಾನೆ, ಅದನ್ನ ನೋಡೋ ಒಂದು ದೃಷ್ಟಿ ನಮಗೆ ದೇವರು ಕೊಡ್ತಾನೆ. ಇನ್ನೊಂದು ಹೇಳ್ತಾರೆ, ಬ್ರಹ್ಮ ಅಂಬೋದಕ್ಕೆ ಶಬ್ದ ರಾಶಿ ಅಂಬೋ, ಬ್ರಹ್ಮ ಅಂಬೋ ಶಬ್ದಕ್ಕೆ ಜೀವ ಅಂತನೂ ಅರ್ಥ ಬರುತ್ತೆ, ಶಬ್ದ ಅಂತನೂ ಬರುತ್ತೆ, ವೇದಗಳು ಬರುತ್ತೆ. ಸೊ ಶಬ್ದ ರಾಶಿ ಅಂತ ಬರುತ್ತೆ, ಶಬ್ದ ಮಾಡಿಸುವನು, ನಮ್ಮಲ್ಲಿ ಇದ್ದು ಶಬ್ದವನ್ನ ನುಡಿದು ನುಡಿಸ್ತಾನ ಅಂತ ನಾವು ಅರ್ಥ ಬರುತ್ತೆ. ಸೊ ಹೀಗೆ ಬ್ರಹ್ಮ ಅಂಬೋದಕ್ಕೆ ಅನೇಕ ಅರ್ಥಗಳಿದೆ. ನಮ್ಗೆ ಬೇಕಾದ ಅರ್ಥ ನಮ್ಮಲ್ಲಿ ನಮ್ಮ ಸಾಧನೆಯನ್ನ ಹೆಚ್ಚು ಮಾಡಿಸ್ತಾನಂತ, ನಮ್ ತುಂಬಿಸುವಂತೆ ಮಾಡಿಸ್ತಾನ, ಕೊನೆಯಲ್ಲಿ ನಮ್ಮ ಸಾಧನೆಯನ್ನ ಪೂರ್ಣಗೊಳಿಸ್ತಾನ. ಸೊ ಅದಕ್ಕೆ ಬ್ರಹ್ಮ ಅಂಬೋ ಶಬ್ದದಿಂದ ಇಲ್ಲಿ ಕರೆದಿದ್ದಾರೆ ಅಂತ ಬರ್ತ. ಸೊ ಆವಪರ ಬ್ರಹ್ಮನ್ ಅತಿ ವಿಮಲ ಅಂಗ, ಅದು ವಿಮಲ ಅತಿ ವಿಮಲ ಅಂದ್ರೆ ಸ್ವತಂತ್ರನವಾಗಿರ್ತಾನೆ, ಅವನು ನಿರ್ದೋಷನಾಗಿರ್ತಾನೆ. ಭಗವಂತ ನಿರ್ದೋಷನಾಗಿರ್ತಾನೆ ಅಂತ ಅಂದು ಚಿಂತನೆಯನ್ನ ನಾವು ಮಾಡಿದ್ರೆ ನಮ್ಮಲ್ಲಿನೂ ನಾವು ಮಾಡೋದು ಅಲ್ಲಿ ಏನು ಪ್ರಯೋಜನ ನಮ್ಗೆ ಬರುತ್ತ? ಅವನನ್ನ ವಿಮಲ ವಿಮಲ ಅಂತ ಕರೆದ್ರೆ ನಮ್ಗೇನು ಆಯ್ತಲ್ಲ, ಅದೇ ಹೇಳಾಯ್ತಲ್ಲ, ನಿರ್ದೋಷವಾಗಿ ನಮ್ಗೇನು ನಮ್ಮಲ್ಲಿರುವಂತ ದೋಷವನ್ನ ತೆಗಿತಾನೆ ಅಂತ. ಸೊ ಹೀಗೆ ನಮ್ಮಲ್ಲಿ ಇರುವಂತಹ ದೋಷಗಳನ್ನು ಅವನು ತೆಗಿತಾನೆ. ಯಾವ ದೋಷಗಳು ಅಂದ್ರೆ ನಾವು ಮಾತಾಡುವಾಗ ಆಗುವಂತಹ ದೋಷ. ಸೊ ಹೀಗೆ ಒಂದೊಂದು ಕರಣದಲ್ಲಿನು ನಾವು ಮಾಡುವಂತ ಪರಿಪರಿ ಕೆಲಸಗಳಲ್ಲಿ ಇರುವಂತಹ ದೋಷ, ಏನು ದೋಷ, ದೇವರನ್ನ ಮರೆಯೋದೇ ದೊಡ್ಡ ದೋಷ ಆಗ್ಬಿಡುತ್ತೆ. ಸೊ ಏನೇ ಮಾಡಿದ್ರು ಎಲ್ಲ ನಮ್ಗೆ ಬರೋದಿಲ್ಲ, ಬಟ್ ಮೆಲ್ಲ ಮೆಲ್ಲ ಒಂದೊಂದು ಕೆಲವೊಮ್ಮೆ ಬರುತ್ತೆ. ಒಂದು ಶಬ್ದ ಹೇಳುವಾಗ ಅಲ್ಲಿ ಬರಬಹುದು, ನಮ್ಗೆ ದಿವಸದಲ್ಲಿ ಕೆಲವೊಮ್ಮೆ ಬರಬಹುದು. ಸೊ ಅದಕ್ಕೆ ಇದು ಕಾರಣ ಆಗುತ್ತೆ, ಪಾಪಗಳು ಹೇಳ್ತಾ 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 ಇದ್ರೆ ಆ ದೋಷಗಳು ಹೋಗುತ್ತೆ. ಅದಕ್ಕೆ ಅತಿ ವಿಮಲ ಅಂಗಭದ್ರ ಅಂತ ಹೇಳುವ ಮೂಲಕವಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇದು ನಮ್ಗೆ ಸ್ಥೂಲವಾದ ಅರ್ಥ ಆಯ್ತು, ದೇವರ ಅಂಗ ಪುರುಷ ಸೂಕ್ತದಲ್ಲಿ ಬಂದಿದೆ, ದೇವರ ಅಂಗಗಳನ್ನ ದೇವತೆಗಳು ಆಶ್ರಯ ಮಾಡಿಕೊಂಡಿದ್ದಾರೆ. ಎಲ್ಲ ಯಾವುದೇ ಅಂಗ ತಗೊಂಡ್ರನು ವಿರಾಟ ರೂಪ ವರ್ಣನೆ ಭಾಗವತದಲ್ಲಿ ಬರುತ್ತೆ. ಸೊ ಯಾವ ಪ್ರತಿ ಒಂದು ಅಂಗವನ್ನು ದೇವತೆಗಳು ಆಶ್ರಯ ಮಾಡಿಕೊಂಡಿದ್ದಾರೆ. ಸೊ ಎಲ್ಲ ಅಂತ ಅಲ್ಲಿ ಬರುತ್ತೆ. ಸೊ ಹೀಗೆ ಅದು ತಿಳ್ಕೊಂಡು ನಮ್ಗೆ ಏನಾಗತ್ತೆ ಅಂದ್ರೆ, ನಮ್ಮ ದೇಹದಲ್ಲೇ ದೇವರು ಇದ್ದಾನೆ. ನಮ್ಮ ದೇಹದಲ್ಲಿ ಈ ಸ್ಥೂಲ ದೇಹದಲ್ಲಿ ಪುರುಷಾಕಾರ, ಈ ಸ್ಥೂಲ ದೇಹ ಪುರುಷಾಕಾರವಾಗಿದೆ, ಪೂರ್ಣವಾಗಿದೆ. ಅಂದ್ರೆ ದೇವರನ್ನ ತಿಳ್ಕೊಳ್ಳುವುದಕ್ಕೆ ಯೋಗ್ಯವಾಗಿರುವಂತ ಈ ದೇಹ ಇದೆ. ಸೊ ಈ ದೇಹದಲ್ಲಿ ಭಗವಂತ ಇದ್ದಾನೆ. ಸೊ ಅದಕ್ಕೆ ಹೇಳ್ತೀವಲ್ಲ, ನಮ್ಮ ಅವನ ಪುರುಷ ರೂಪದಿಂದ ನಮ್ಮ ಕಣ್ಣಲ್ಲಿ ಕಣ್ಣು, ಕೈಯಲ್ಲಿ ಕೈ ಅಂತ ತೈತ್ರಿಯದಲ್ಲಿ ಬರ, ತೈತ್ರಿಯ ಉಪದೇಶದಲ್ಲಿ ಹೇಳ್ತಾರಲ್ಲ, ಅದೇ ನಮ್ಗೆ ಆರನೇ ಸಂಧಿಯಲ್ಲೇನೋ ಬಂತು. ಸೊ ಹಾಗೆ ತಲೆಯಿಂದ ಕಾಲ್ ತನಕ ಎಲ್ಲ ಪೂರ್ತಿ ಅವನು ತುಂಬಿದ್ದಾನೆ ಅಂದ್ರೆ ಏನಾಯ್ತು, ಈ ದೇಹದಲ್ಲಿ ಒಂದೊಂದು ದೇವರ ಅಂಗವನ್ನು ಆಶ್ರಯ ಮಾಡಿಕೊಂಡು ಈ ದೇವತೆಗಳು ಇದ್ದಾರೆ. ಆ ಒಂದೊಂದು ದೇವತೆಗಳು ಇವರ ಅಧೀನವಾಗಿದ್ದಾರೆ. ಸೊ ನಮ್ಮ ಕಣ್ಣು ಅದನ್ನ ನಾವು ನೋಡ್ತೀವಿ, ಕಣ್ಣು ಅಂದ್ರೆ ಚಕ್ಷುಸು, ಸೂರ್ಯ ಇದ್ದಾನೆ ಅಂತ ನೋಡ್ತೀವಿ. ಸೂರ್ಯ ಭಗವಂತ ಕಣ್ಣನ್ನ ಆಶ್ರಯ ಮಾಡಿಕೊಂಡು ಇದ್ದಾನೆ, ಅವನ ಅಧೀನವಾಗಿದ್ದಾನೆ ಅಂಬೋ ಚಿಂತನೆ. ಸೊ ಹೀಗೆ ಈ ದೇವತೆಗಳ ಚಿಂತನೆ, ವಿಮಲಾಂಗ ಬದ್ಧರು ಅಂತ ಹೇಳುವ ಮೂಲಕವಾಗಿ ಆ ಅಂಗಗಳಲ್ಲೇ ನೆಲೆಸಿದ್ದಾರೆ ಅಂತ. ಒಂದು ಇನ್ನೊಂದು ಅಂಗದಲ್ಲಿ ಬದ್ಧರಾಗಿಯೇ ಇರ್ತಾರೆ, ಯಾವತ್ತೂ ಅವರು ಇಲ್ಲಿ ಬದ್ಧರಾಗಿ ದೇವರು ಈ ಸಂಸಾರದಲ್ಲಿ ಹಾಗೇ ಇಟ್ಟಿದ್ದಾನೆ, ಬದ್ಧರಾಗಿಯೇ ಇರ್ತಾರೆ. ಸೊ ವಿಮಲಾಂಗ ಬದ್ಧರೇನಿಪ್ಪ ರಾಜೀವ ಮೊದಲಾದ ರಾಜೀವ. ಸೊ ಫಸ್ಟ್ ರಾಜೀವ ಹೇಳ್ತಾರೆ, ರಾಜೀವ ಅಂದ್ರೆ ಕಮಲದಿಂದ ಉದ್ಭವನಾದವನು ಅಂದ್ರೆ ಏನು, ಚತುರ್ಮುಖ ಬ್ರಹ್ಮ. ಕಮಲ ಅಂತಲ್ಲಿ ಹೇಳುವ ಮೂಲಕವೇ ಅವನಲ್ಲಿ ಇರುವಂತ ಅಸಂಗತ್ವ, ಅವನಲ್ಲಿ ಬ್ರಹ್ಮದೇವರಿಗೆ ವಾಯುದೇವರಿಗೆ ಯಾವ ದೋಷಗಳು ಇರೋದಿಲ್ಲ. ಸೊ ಆದ ಕಾರಣದಿಂದ ಯಾವುದನ್ನು ಅವರಿಗೆ ತನ್ನ ದೇಹಕ್ಕೆ ಆ ಜೀವಕ್ಕೆ ಇರುವಂತ ಭೇದ ಚಂದಾಗ ಅವರು ತಿಳ್ಕೊಂಡವರು. ಸೊ ಆದ ಕಾರಣದ ರಾಜೀವ ಭವ ಮೊದಲಾದ. ಸೊ ಇವರೆಲ್ಲಿ ಇದ್ದ ಚತುರ್ಮುಖ ಬ್ರಹ್ಮ, ಈ ಪುರುಷಾಕಾರ ಪೂರ್ತಿಯು ಸರ್ವಾಂಗ ಸಾಯುಜ್ಯ ಅವ್ರಿಗೆ. ಸೊ ಹಾಗೆ ಪೂರ್ತಿಯು ಚತುರ್ಮುಖ ಬ್ರಹ್ಮ ತುಂಬಿದ್ದಾನೆ ಅಂತ ಹೇಳ್ತಾರೆ. ಹಾಗೇನೆ ಉಳಿದವರೆಲ್ಲ ಅವ್ರಿಗೆ ಅಧೀನವಾಗಿ ಎಲ್ಲ ಅಂಗಗಳನ್ನು ಆಶ್ರಯ ಮಾಡಿಕೊಂಡಿದ್ದಾರೆ ಅಂತ ಅದು ಆಯ್ತು. ಸೊ ಅಂಗ ಮೊದಲಾದ ಅಮರರು ಇಲ್ಲಿಂದ ಬರುತ್ತೆ. ಅಮರರು ಅನುದಿನದಿ ಹರಿಪದವ ಸೇವಿಪರಿಗೆ, ಅನುದಿನದಿ ಹರಿಪದವ, ಯಾವತ್ತೋ ಒಂದು ದಿವಸ ಇಲ್ಲ, ದಿನಾಗ್ಲೂ ಆಲ್ವೇಸ್ ಯಾವಾಗ್ಲೂ ಅನುದಿನವೂ ಹರಿಪದವ ಸೇವಿಪರ ಅಂತ ಹೇಳ್ತಾರೆ. ಏನು ಹರಿಪದವ ಸೇವಿಸೋದು ಅಂದ್ರೆ ಏನು, ಇಲ್ಲಿ ಹರಿಪದವ ಅಂತ ಹೇಳ್ತಾರೆ, ಹರಿಯ ಪಾದವನ್ನ ಸೇವೆ ಮಾಡುವವರಂತ. ಏನು ಸೇವೆ ಮಾಡೋದು, ಇವಾಗ ಎಲ್ಲಿ ಹೇಳ್ತಾ ಇದ್ದೀವಿ ಅಂದ್ರೆ ನಮ್ಮ ಹೃದಯ ಕಮಲ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಆವ ಪರಬೊಮ್ಮ ಅಂತ ಹೇಳ್ತಾರೆ. ಸೊ ಇಲ್ಲಿ ನಮ್ಮ ಹೃದಯ ಕಮಲದಲ್ಲಿ ಆ ದೇವರು, ಹೃದಯ ಕಮಲದಲ್ಲಿ ಇರುವವನೇ ಸರ್ವ ವ್ಯಾಪ್ತನಾದವನು,
ಸರ್ವರಲ್ಲಿ ಇರುವವನು. ಹೀಗೆ ತಿಳ್ಕೊಂಡು ಎಲ್ಲಿ ಪೂಜೆ ಮಾಡ್ತಾ ಇದ್ದೀವಿ? ಹೃದಯ ಕಮಲದಲ್ಲಿ ಇರುವಂತಹ ಭಗವಂತನನ್ನ ಪೂಜೆ ಮಾಡ್ತೇವೆ. ಯೂಶ್ಲಿ ಇದನ್ನ ಏನ್ ಹೇಳ್ತಾರಂದ್ರೆ, ನಾವು ಪೂಜೆ ಮಾಡ್ಲಕ್ ಮುಂಚೆ ಅಂದ್ರೆ ನಾವು ಯಾವುದೇ ಪೂಜೆ ಏನು ಏನು ಪೂಜೆ ಮಾಡಿ, ತುಳಸಿ ಪೂಜೆ ಆಗಲಿ ಯಾವ ಪೂಜೆಯನ್ನು ಮಾಡಿದ್ನು, ಫಸ್ಟ್ ನಮ್ಮಲ್ಲಿ ಭಗವಂತನನ್ನ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ ಮೇಲೆನೆ ಆವಾಹನ ಮಾಡಬೇಕು ಅಂತ ಹೇಳ್ತಾರೆ. ಆವಾಹನ ಅಂದ್ರೆ ಯಥಾಯೋಗ್ಯವಾಗಿ ಅಧಿಕಾರಿಗಳಿಗೆ ಮಂತ್ರದಿಂದ ಹೊರಗೆ ತಂದು ಆ ಪ್ರೊಸೀಜರ್ ವಿಧಿವತ್ತಾಗಿ ಮಾಡೋದು. ನಾವು ಏನು ಚಿಂತನೆ ಮಾಡ್ತೀವಿ, ಅನಧಿಕಾರಿಗಳು ಆ ಮಂತ್ರಗಳಿಂದ ಆವಾಹನೆಗೆ ಅನಧಿಕಾರಿಗಳು ನಾವು ಧ್ಯಾನ ಎಂಬುದು ಫಸ್ಟ್ ಸ್ಟೆಪ್ ಇದ್ದೇ ಇದೆ ಎಲ್ಲರಿಗೆ. ಸೊ ಒಳಗೆ ಧ್ಯಾನ ಮಾಡೋದನ್ನ ಇಲ್ಲಿ ಹೇಳ್ತಾರೆ. ಫಸ್ಟ್ ಧ್ಯಾನ ಮಾಡಕ್ಕ ಕಲಿಬೇಕು. ಒಳಗೆ ದೇವರ ಚಿಂತನೆಯನ್ನ ಹೃದಯದಲ್ಲಿ ಇಟ್ಕೋಬೇಕು. ಅಲ್ಲಿ ಸ್ವಲ್ಪ ಹೊತ್ತು ನಿಂತು ಆ ದೇವರಲ್ಲಿ ಇದ್ದಾನೆ ಅಂತ ಅಲ್ಲಿ ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡಿ ಇಲ್ಲಿ ಏನ್ ಹೇಳ್ತಾರೆ, ಹರಿಪದವ ಸೇವಿ ಪರಿಗೆ ಅಂತ ಹೇಳ್ತಾರೆ. ಸೇವೆ ಮಾಡಬೇಕು ಅಂತಾರೆ. ಏನು ಸೇವೆ ಮಾಡೋದು ಇಲ್ಲಿ? ಸೇವೆ ಮಾಡ್ಲಿಕ್ಕೆ ಏನಿದೆ? ಸೇವೆ ಮಾಡಬೇಕು ಅಂದ್ರೆ ಯಾಗ ಮಾಡೋದು ಅಂದ್ರೆ ಅಲ್ಲಿ ವ್ಯಾಖ್ಯಾನಗಳಲ್ಲಿ ಏನ್ ಕೊಟ್ಟಾರದ್ದು, ಅಲ್ಲಿ ಯಾಗ ಪೂಜೆ. ಇಲ್ಲಿ ನಾವು ಮಾಮೂಲಾಗಿ ಏನ್ ಮಾಡ್ತೀವಿ, ದೇವರನ್ನ ಇಲ್ಲಿ ಧ್ಯಾನ ಮಾಡಿ ನ್ಯಾಸಗಳೆಲ್ಲ ಮಾಡ್ತೀವಿ. ನ್ಯಾಸಗಳೆಲ್ಲ ಮಾಡಿ ಈ ರೂಪ ಈ ರೂಪ ಈ ರೂಪ ಈ ರೂಪದಲ್ಲಿ ಇದ್ದಾನೆ, ಈ ರೂಪದಲ್ಲಿ ಇವನು, ಎಲ್ಲ ಇದು ವಿಶ್ವರೂಪ ತರ ಎಲ್ಲ ರೂಪವು ಚಿಂತನೆ ಮಾಡಿ ಇವು ಎಲ್ಲಾ ರೂಪ ಇಷ್ಟು ತನಕ ಮಾಡಿದ ನ್ಯಾಸಗಳಲ್ಲಿ ಬಂದ ಅಷ್ಟೂ ರೂಪ ಅಷ್ಟೇ ನಮ್ಗೆ ಸಾಧ್ಯತೆ. ಎಲ್ಲಾ ರೂಪಗಳನ್ನು ಏಕೀಭೂತ ಮಾಡಿ ಒಂದು ಎಲ್ಲವೂ ಒಂದು ರೂಪದಲ್ಲಿ ಇದೆ. ಅದು ಒಂದು ರೂಪ ಯಾವುದು ಅಂದ್ರೆ ನನ್ನ ಬಿಂಬ ಅಂತ ಹೀಗೆ ನಮ್ಮ ಹೃದಯ ಕಮಲಲ್ಲಿ ಚಿಂತನೆ ಮಾಡ್ತೀವಿ. ಚಿಂತನೆ ಮಾಡಿ ಅಲ್ಲಿ ಜಪ ಮಾಡಿ ಮುಗಿಸ್ತೀವಿ ನಾವು. ಇಲ್ಲಿ ಏನ್ ಹೇಳ್ತಾರಂದ್ರೆ, ಇಲ್ಲಿ ಸೇವೆ ಮಾಡು ಅಂತ ಹೇಳ್ತಾರೆ. ಸೇವೆ ಮಾಡೋದೊಂದು ಏನಂದ್ರೆ, ಇಲ್ಲಿ ಏನ್ ಹೇಳ್ತಾರಂದ್ರೆ, ಹೊರಗಡೆ ನಾವು ಏನೇನು ಮಾಡ್ತೀವೋ, ಅರ್ಘ್ಯಂ ಪಾದ್ಯಂ ಆಚಮನಂ ಮಧುಪರ್ಕಂ ಅರ್ಘ್ಯಂ ಸಮರ್ಪಯ ಪಾದ್ಯಂ ಸಮರ್ಪಯ ಅಂತ ಹೇಳ್ತೀವಲ್ಲ, ಅದು ಎಲ್ಲವೂ ಇಲ್ಲೇ ಮಾಡ್ಬೇಕಂತೆ. ಇಲ್ಲೇ ದೇವರಿಗೆ ನಮ್ಮಲ್ಲಿ ಬಂದು ನಿಂತಿದ್ದ ನಿಂತ ದೇವರನ್ನ ನಾವು ಕೈ ಮುಗಿತೀವಿ. ಅದು ಇಲ್ಲ, ಕೈ ಮುಗಿಯೋದು ಪ್ಲಸ್ ಅಲ್ಲಿ ಸೇವೆ ಮಾಡ, ಅಲ್ಲಿ ಪೂಜೆ ಅಂದ್ರೆ ಮಾನಸ ಪೂಜೆ ಅಂತ ಯಾವ್ದನ್ನ ಹೇಳ್ತಾರೋ ಅದನ್ನ ಹೇಳ್ತಾ ಇದ್ದಾರೆ. ಸೊ ಇದು ಯಾಕೆ ಹೇಳ್ತಾ ಇದ್ದಾರೆ ಮಾನಸ ಪೂಜೆ ಅಂದ್ರೆ, ಇದು ಮಾನಸ ಪೂಜೆಗೆ ಇವರೇ ಮಾಡ್ಬೇಕು ಅವರೇ ಮಾಡ್ಬೇಕು ಎಂಬುವ ವಿಧಿಗಳು ಇಲ್ಲ. ಎಲ್ಲರೂ ಮಾಡಬೇಕಾದ ಮನಸ್ಸು ನಮ್ಮ ಒಳಗೆ ಇರುವಂತ ದೇವರನ್ನ ಧ್ಯಾನವನ್ನ ಎಲ್ಲರೂ ಮಾಡಬೇಕು. ಹೊರಗೆ ಮಾಡುವಂತ ಪ್ರಕ್ರಿಯೆಯಲ್ಲಿ ಭೇದಗಳು ಉಂಟು. ಒಳಗೆ ಮಾಡೋದು ಎಲ್ಲರಿಗೇನು ಕಾಮನ್ನೇ ಆಗತ್ತೆ. ಸೊ ಒಳಗೆ ಮಾಡುವುದು ಅದನ್ನ ಸೇವೆ. ಸೊ ಇದಕ್ಕೆ ನಾವು ಎಕ್ಸ್ಕ್ಯೂಸ್ ಕೊಡ್ಲಕ್ಕೆ ಇಲ್ಲ. ನಾವು ನಮ್ಗೆ ಟೈಮ್ ಇಲ್ಲ, ಮಡಿ ಇಲ್ಲ, ಆಚಾರ ಏನು ಬೇಕಾಗಿಲ್ಲ. ಕೂತು ಧ್ಯಾನ ಯೋಚನೆ ಮಾಡಿ ಅವನನ್ನ ಮಾಡಿ ಅಲ್ಲಿ ಅವನು ಯಾರಿಗೆ ಪಾದಿ ಆಚಮನೆ ಎಲ್ಲವೂ ಕೊಡಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದ್ದೆ. ಅದು ಅನುದಿನವೂ ಮಾಡು. ಸೊ ಏನ್ ಮಾಡೋದು ಇಲ್ಲಿ, ಇಲ್ಲಿ ಹೇಗೆ ಪೂಜೆ ಮಾಡೋದು, ಪೂಜೆಗೆ ದ್ರವ್ಯಗಳು ಏನು ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ, ಹೃದಯ ಕಮಲದಲ್ಲಿ ಅಗ್ರೇಶ ನಿಂತಿದ್ದಾನೆ, ಅವನು ಇಷ್ಟು ಅಂತ ತಿಳ್ಕೊಂಡಿದೆ. ಅವನಿಗೆ ಫಸ್ಟ್ ಬಂದು ಆ ಒಂದು ಅರ್ಘ್ಯ ಕೊಡಬೇಕು ಅಂತಕೊಳ್ಳಿ. ಅರ್ಘ್ಯ ಪಾದ್ಯ ಇದೆ ಫಸ್ಟ್ ಉಪಚಾರ ಪೂಜೆಯಲ್ಲಿ ಫಸ್ಟ್ ಕೊಡೋದು ಅರ್ಘ್ಯ ಪಾದ್ಯ ಆಚಮನ ಅಂತ ಕೊಡ್ತಾರೆ. ಸೊ ಇದು ದ್ರವ್ಯಗಳು ಅಂತ ಹೇಳ್ತೀವಿ. ದೇವರಿಗೆ ಪೂಜೆ ಮಾಡುವಾಗ ದೇವರು ಇದ್ದಾನೆ. ದೇವರು ಹೊರಗಡೆ ಪೂಜೆ ಮಾಡುವಾಗ ದೇವರ ವಿಗ್ರಹ ಇರುತ್ತೆ. ಅವನಿಗೆ ಕೊಡ್ಲಕ್ಕೆ ನಾವು ಬಂದು ನೀರಿಟ್ಟುಕೊಂಡು ಉದ್ದರಣೆಯಲ್ಲಿ ನೀರಿಟ್ಟುಕೊಂಡು ಅರ್ಘ್ಯ ಪಾದ್ಯ ಆಚಮನ ಮಧುಪರ್ಕ ಇದು ಒಂದೊಂದು ಎಂಟು ಆಚಮನ ಸಿಕ್ಸ್ಟೀನ್ ಎಂಟು ಪೂಜೆಗಳು 16 ಅಂಗಗಳು ಹೀಗೆ ನಾವು ಮಾಡ್ತಾ ಹೋಗ್ತೀವಿ. ಸೊ ಇದು ಮಾಡೋವಾಗ ಇಲ್ಲಿ ಏನ್ ಚಿಂತನೆ, ಇಲ್ಲಿ ಏನಿದೆ ಹೃದಯ ಒಳಗಿರುವಾಗ ಅಜ್ಜಿ ಏನಂತ ಕೊಡೋದು, ಅರ್ಘ್ಯ ಏನಂತ ಕೊಡೋದು ಅಂದ್ರೆ, ಅಲ್ಲಿ ಅವ್ರು ಹೇಳ್ತಾರೆ, ಈ ದ್ರವ್ಯಗಳಲ್ಲಿ ಏನೇನು ನೀವು ಕೊಡ್ತಾ ಇದ್ದೀರೋ ಅದು ಎಲ್ಲವೂ ಭಗವಂತನ ಸೇವ್ಯ ಸೇವಕ ಭಾವ ಅಂತ ನೋಡಿರ್ಲಿಲ್ಲ, ಅದನ್ನೇ ಇಲ್ಲಿ ಇಟ್ಟುಕೊಳ್ಳೋದು. ದೇವರು ಆ ಒಂದೊಂದು ದ್ರವ್ಯದಲ್ಲಿನೂ ಭಗವಂತ ಇದ್ದಾನೆ. ಭಗವಂತನ ರೂಪವನ್ನ ನಾವು ಇಟ್ಕೋಬೇಕು. ಸೊ ಇಲ್ಲಿ ಹೇಗೆ ಇಟ್ಕೊಳ್ಳೋದು ನೋಡೋಣ. ಇದು ಎರಡು ರೀತಿ ಅಂತ ಹೇಳ್ತಾರೆ. ಅರ್ಘ್ಯ ಪಾದ್ಯ ಆಚಮನ ಎಲ್ಲವೂ ದೇವರಿಗೆ ಕೊಡೋದು ಅಂದ್ರೆ ಆ ರೂಪ ಅಲ್ಲಿ ಇರುವಂತ ಆ ಅರ್ಘ್ಯ ಆ ಮನಸ್ಸಲ್ಲಿ ಇರುವಂತ ಅರ್ಘ್ಯ ಅರ್ಘ್ಯದಲ್ಲಿ ಇರುವಂತ ಅವನ ರೂಪ ಆಮೇಲೆ ಬಿಂಬ ರೂಪ ಇದಕ್ಕೆ ಅಭೇದ ಭೇದ ಇಲ್ಲ. ಆ ರೂಪವೇ ಅವನಿಗೆ ಕೊಡೋದು, ಅವನ ರೂಪವೇ ಅವನಿಗೆ ಕೊಡೋದು ಅಂತ. ಸೊ ಹೀಗೆ ಅರ್ಘ್ಯ ಪಾದ್ಯ ಆಚಮನ ಮುಂತಾದವನ್ನ ಮಾಡಬೇಕು. ಇದನ್ನ ಹೇಳ್ತಾರೆ ಸೇವಿಪರಿಗೆ ಅಂತ ಹೇಳ್ತಾರೆ. ಇದಕ್ಕೆ ಹಾಗೆ ಅರ್ಘ್ಯ ಅಂದ್ರೆ ಇದು ಒಂದು ಏನ್ ಹೇಳ್ತಾರಂದ್ರ, ಅರ್ಘ್ಯ ಕೊಡ್ಬೇಕು ಅಂದ್ರೆ ಅರ್ಘ್ಯ ಅಂಬೋದಲ್ಲಿ ಅವನ ಇದನ್ನೇ ಹೊರಗಡೆ ಮಾಡುವಾಗ್ಲೂ ಚಿಂತನೆ ಮಾಡ್ಬೇಕಂತ ಅಂದ್ರ, ಅರ್ಘ್ಯ ಅಂದ್ರೆ ಅಲ್ಲಿ ಬಂದು ಅರ್ಘ್ಯ ಅಂಬೋ ಆ ರೂಪದಿಂದ ಲಕ್ಷ್ಮೀ ದೇವಿ ಶ್ರೀದೇವಿ ಇದ್ದಾಳಂತೆ. ಇಲ್ಲಿ ದೇವತೆಗಳು ಆ ಪಾತ್ರ ಅಂತ ಅರ್ಘ್ಯ ಪಾತ್ರ ಅರ್ಘ್ಯ ಅಂಬೋದು ಅವ್ರ ಪಾತ್ರ ಅಂಬೋದನ್ನ ಒಂದು ಅಂಗಬದ್ಧರಾದಂತ ದೇವತೆಗಳು ತಕೊಂಡು ಆ ರೂಪದಲ್ಲಿ ಲಕ್ಷ್ಮಿ ನಿಂತಿದ್ದಾಳೆ ಅಂತ ಚಿಂತನೆ ಮಾಡ್ಬೇಕು ಅಂತ. ಆ ಲಕ್ಷ್ಮಿಯಲ್ಲಿ ಅದೇ ರೂಪ, ಅಲ್ಲಿ ಏನ್ ರೂಪ ಅಂತ ನಮ್ಗೆ ಕೊಟ್ಟಿಲ್ಲ. ಸೊ ಅರ್ಘ್ಯದಲ್ಲಿ ಅರ್ಘ್ಯ ಎಂಬ ರೂಪದಿಂದ ಇದ್ದಾನೆ ಅಂತ ತಕೋಬಹುದು. ಅದರ್ವೈಸ್ ಶ್ರೀ ಎಂಬ ರೂಪದಿಂದಲೇ ಇದ್ದಾನೆ ಅವನೇ, ಅವನೇ ಪೂಜ್ಯ ಪೂಜಕ ಅಂತ ಶ್ರೀ ಎಂಬ ರೂಪದಿಂದ ಅರ್ಘ್ಯದಲ್ಲಿ ಇದ್ದಾನೆ ಅಂತ ಚಿಂತನೆ ಮಾಡೋದಂತ. ಆಮೇಲೆ ಪಾದ್ಯ ಅಂತ ಬರುವಾಗ ಪಾದ್ಯದಲ್ಲಿ ಯಾವ್ದಿದ್ದಾನೆ, ಅರ್ಘ್ಯ ಆಯ್ತು, ಪಾದ್ಯದಲ್ಲಿ ಸರಸ್ವತಿ ಎಂಬ ರೂಪ. ಯಾಕೆಂದ್ರೆ ಈ ಅರ್ಘ್ಯ ಪೂಜೆ ಹೊರಗಡೆ ಮಾಡೋರು ಏನ್ ಮಾಡ್ತಾರಂದ್ರೆ ಒಂದು ಅದಕ್ಕೇನೋ ಪಾತ್ರೆಗಳು ಇಡ್ಲಕ್ಕೇನೋ ಒಂದು ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಘ್ಯ ಪಾತ್ರವನ್ನ ಎಲ್ಲಿ ಇಡಬೇಕು ಅಂದ್ರೆ ನಾರ್ತ್ ಈಸ್ಟ್ ದೇವರು ಫ್ರಂಟ್ ದೇವರು ಅಂತ ತಕೊಂಡ್ರೆ ನಾವು ಪಾತ್ರೆಗಳಿಗೆ ಇರುವಾಗ ನಾರ್ತ್ ಈಸ್ಟ್ ಅಂದ್ರೆ ನಾರ್ತ್ ವೆಸ್ಟ್. ನಾರ್ತ್ ವೆಸ್ಟ್ ಅಂದ್ರೆ ವಾಯವ್ಯ ದಿಕ್ಕಾಗತ್ತೆ. ವಾಯವ್ಯ ದಿಕ್ಕಿಂದ ಅಂದ್ರೆ ನಾರ್ತ್ ವೆಸ್ಟರ್ನ್ ದಿಕ್ಕಲ್ಲಿ ಅಲ್ಲಿ ಅರ್ಘ್ಯ ಪಾತ್ರೆ ಇಡಬೇಕಂದ್ರೆ ಪಾದ್ಯ ಎಲ್ಲಿ ಇಡಬೇಕು ಅಂದ್ರೆ ಅದಕ್ಕೆ ಕೆಳಗಡೆ. ಅಂದ್ರೆ ಏನಾಗತ್ತೆ, ನಾರ್ತ್ ವೆಸ್ಟ್ ಆದ್ರೆ ಸೌತ್ ವೆಸ್ಟ್ ನೈಋತ್ಯ ದಿಕ್ಕಲ್ಲಿ ಪಾದ್ಯ ಇಡಬೇಕಂತ. ಆಮೇಲೆ ಆಚಮನ ಅಂತ ಬಂದಾಗ ಅದು ಎಲ್ಲಿ ಪಾತ್ರೆ ಇಡ್ತಾರಂದ್ರೆ ಈಶಾನ್ಯ ದಿಕ್ಕು, ನಾರ್ತ್ ಈಸ್ಟ್ ಅಲ್ಲಿ ಆಚಮನ. ಆಮೇಲೆ ನೆಕ್ಸ್ಟ್ ಬರುವಂತ ಮಧುಪರ್ಕ ಪುನರಾಚಮನೆ ಅಂತ ಕೊಡ್ತಾರಲ್ಲ, ಅದು ಎರಡು ಸೆಂಟರ್ಲಿ ತಂದು ಬಿಡೋದು, ಸೆಂಟರ್ಲಿ ಇಟ್ಕೊಳ್ಳೋದು. ಆಮೇಲೆ ಸ್ನಾನ ಮಾಡ್ಬೇಕು ಅಂದ್ರೆ ಅದು ಬಂದು ಆಗ್ನೇಯ ದಿಕ್ಕಲ್ಲಿ. ಸೊ ಹೀಗೆ ಈ ಪಾತ್ರಗಳನ್ನ ಇಡ್ತಾರಂತ. ಸೊ ಇಲ್ಲಿ ಏನು ಪಾತ್ರಗಳು ಏನ್ ಇಡಬೇಕು ಅಂದ್ರೆ ಇಲ್ಲಿ ಪಾತ್ರಗಳು ಏನು ಅಂದ್ರೆ ಅಲ್ಲಿ ಒಳಗೆ ಇರೋದು ದೇವತೆಗಳೇ ಆಗ್ಬಿಡ್ತಾರೆ, ಅವ್ರಗಳೇ ಕೊಡ್ತಾ ಇದ್ದಾರೆ. ಸೊ ಇದು ಒಂದೊಂದಕ್ಕೇನು ಒಂದೊಂದು ತರ್ತಾರೆ. ಅಂದ್ರೆ ಅರ್ಘ್ಯ ಅಂಬೋದು ಅರ್ಘ್ಯ ಪಾತ್ರೆ ಅಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿ ಸಾಕ್ಷಾತ್ ಶ್ರೀ ರೂಪದಿಂದ ಇದ್ದು ಅರ್ಘ್ಯೆಯನ್ನ ಕೊಡ್ತಾರಂತ. ಅರ್ಘ್ಯ ಎಂಬುದಕ್ಕೆ ಇಲ್ಲಿ ಫಸ್ಟ್ ಏನ್ ಹೇಳ್ತಾರಂದ್ರೆ ಅರ್ಘ್ಯ ಕೊಡೋದು ಅಂದ್ರೆ ದೇವರಿಗೆ ಎಲ್ಲವೂ ನಿನ್ನದೇ ಅಂತ ತೋರಿಸೋದು, ಕಣ್ಣು ಮುಂದೆ ಏನೇನಿದೆಯೋ ಎಲ್ಲವೂ ನಿನ್ನದೇ ಅಂತ ಸಮರ್ಪಣೆ ಮಾಡೋದು ಅರ್ಘ್ಯ. ಯೂಶ್ವಲಿ ಇದು ಬಂದು ಕೈ ತೊಳ್ಕೊಳ್ಳೋದು, ಕಾಲು ತೊಳ್ಕೊಳ್ಳೋ ನೀರು, ಆಮೇಲೆ ಹೊಟ್ಟೆಗೆ ನೀರು ಅಂತ ನಾವು ಬ್ರಾಹ್ಮಣರಿಗೆ ಸತ್ಕಾರ ಮಾಡುವಾಗ ಹೀಗೆ ಮಾಡ್ತೀವಿ. ಬಟ್ ದೇವರಿಗೆ ಕೈ ಕಾಲು ದೇವ್ರು ಯಾಕೆ ತೊಳ್ಕೋಬೇಕು, ದೇವರಿಗೆ ಎಲ್ಲವೂ ಕೈ ತೊಳ್ಕೊಂಡು ಎಲ್ಲವೂ ನಿನ್ನದೇ ಅಂತ ಕೊಡೋದು. ಪಾದ್ಯ ಅಂತ ಹೇಳುವಾಗ ಎಲ್ಲವನ್ನು ಅವನ ಅಡಿಯಲ್ಲಿ ಬಿಡೋದು, ಎಲ್ಲಿ ಎವ್ರಿಥಿಂಗ್ ಇಸ್ ನಿನ್ನ ಅಧೀನ ಅಂತ ಇಟ್ಕೊಳ್ಳೋದು ಪಾದ್ಯ ಆಗತ್ತೆ ಹೀಗೆ ಹೇಳ್ತಾರೆ. ಸೊ ಇಲ್ಲಿ ರೂಪಗಳು ಬರುವಾಗ ಅರ್ಘ್ಯ ಅಂತ ಬರುವಾಗ ಶ್ರೀ ಪಾತ್ರೆ ಇಲ್ಲಿ ಒಳಗಡೆ ಯಾವುದು ದೇವತೆಗಳೆಲ್ಲ ನಿಂತಿದ್ದಾರಲ್ಲ, ಸೊ ಅದು ನೈಂತ್ ಸಂಧಿಯಲ್ಲೇ ಬಂದಿದೆ. ಸೊ ಅದನ್ನೇ ಕಂಟಿನ್ಯೂ ಮಾಡಿ ಇಲ್ಲಿ ಶ್ರೀದೇವಿ ನಿಂತಿದ್ದಾಳೆ, ಶ್ರೀದೇವಿ ಅರ್ಘ್ಯ ಪಾತ್ರದಿಂದ ಅರ್ಘ್ಯ ಇರುವ ವಾಚಲಾಗಿ ಅವಳು ನಿಂತಿದ್ದಾಳೆ, ಅವಳು ಇಲ್ಲಿರುವಂತ ಭಗವಂತ. ಸೊ ದೇವತೆ ಅಲ್ಲಿ ಇರುವಂತ ಭಗವಂತನ ರೂಪ, ಆ ರೂಪಕ್ಕೆ ಹೆಸರು ಏನು ಅಂತ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ಬರೀ ಅರ್ಘ್ಯ ಎಂಬ ರೂಪನಂತೆ ಇಟ್ಕೊಳ್ಳೋದು ಅಲ್ಲ, ಅದರವೇ ಶ್ರೀ ಎಂಬ ರೂಪದಿಂದಲೇ ಅವನಿದ್ದಾನೆ ಅಂತ ತಿಳ್ಕೊಬಹುದು. ಸೊ ಈ ರೂಪಕ್ಕೇನು ನಮ್ಮ ಅಗ್ರೇಷನ್ಗೇನು ಏನೂ ವ್ಯತ್ಯಾಸ ಇಲ್ಲ ಅಂತ ಆ ತಿಳುವಳಿಕೆ ಬರುತ್ತಲ್ಲ, ಅದೇ ಅರ್ಘ್ಯಂ ಸಮರ್ಪಯಾಮಿ ಆಗತ್ತೆ. ಪಾದ್ಯಂ ಸಮರ್ಪಯಾಮಿ ಸೇಮ್ ಥಿಂಗ್ ಆಗತ್ತೆ. ಇಲ್ಲಿ ದೇವತೆ ಏನಾಗ್ತಾರೆ ಅಂದ್ರೆ ಪಾದ್ಯಕ್ಕೆ ಬಂದು ಸರಸ್ವತಿ ಆ ಪಾತ್ರೆ, ಪಾದ್ಯದ ಅರ್ಘ್ಯ ಪಾದ್ಯ ಕೊಡುವಂತ ಆ ಪಾತ್ರೆಗೆ ಅಲ್ಲಿ ಸರಸ್ವತಿಯನ್ನು ಚಿಂತನೆ ಮಾಡೋದು. ಆಮೇಲೆ ಆಚಮನ ಅಂತ ಬಂದಾಗ ಅಲ್ಲಿ ರತಿದೇವಿಯನ್ನ ಚಿಂತನೆ ಮಾಡಬೇಕಂತ. ಸೊ ಅಲ್ಲಿ ಒಳಗೆ ಇರುವಂತ ಪಾತ್ರ ರತಿದೇವಿ, ಅವಳಲ್ಲಿ ರತಿಯ ನಾಮಕನಾಗಿ ಅವನೇ ಆಚಮನ ಅಂಬನ ಆಚಮು ಚೆನ್ನಾಗಿ ಅದು ನಮ್ಗೆ ಹೋಗಿ ಕೂತ್ಕೊಳ್ಳುವಂತೆ ಮಾಡುವ ಆಸಮತಾಚಮು ಅಂತ ಕುಡಿಯೋದು ಪಾನ ಮಾಡೋದು, ಹಾಗ ರೂಪದಿಂದ ರತಿಯಲ್ಲಿ ಅವನು ರತಿ ನಾಮಕನಾಗಿ ನಿಂತಿದ್ದಾನಂತ. ಆಮೇಲೆ ಸೆಂಟರ್ಲಿ ಬರೋದು ಮಧುಪರ್ಕ, ಆಮೇಲೆ ಪುನರಾಚಮನ ಅಂತ ಬರುತ್ತೆ. ಮಧುಪರ್ಕ ಪುನರಾಚಮನೆ ಇದು ಎರಡಕ್ಕೇನು ಚತುರ್ಮುಖ ಬ್ರಹ್ಮನನ್ನೇ ಆ ಪಾತ್ರೆಯಾಗಿ ದೇವರು ಬಳಸ್ತಾನಂತ. ಮಧುಪರ್ಕಕ್ಕೇನು ಸರಿ, ಪುನರಾಚಮನಕ್ಕೇನು ಅವನನ್ನೇ ಬಳಸ್ತಾನಂತ. ಇದೆಲ್ಲವೂ ಆದ ಮೇಲೆ ಸ್ನಾನಕ್ಕೆ ಯಾವಾಗಲೂ ವರುಣನೆ, ಸೊ ಅಲ್ಲಿ ಪಾತ್ರವೂ ವರುಣನೆ ಅಂತ ಹೀಗೆ ಚಿಂತನೆ ಮಾಡಿ ಎಲ್ಲವೂ ಅವನಿಗೆ ಕೊಡೋದು, ಅರ್ಘ್ಯ ಪಾದ ಇದೆಲ್ಲ ಕೊಡೋದು. ಈ ತರ ಒಳಗೆ ಒಳಗೆ ಪೂಜೆ ಮಾಡು, ಕಣ್ಣು ಮುಚ್ಕೊಂಡು ಒಳಗಿಂದ ಸೊ ಒಳಗೆ ಚಿಂತನೆ ಮಾಡುವಾಗ ಹೊರಗೆ ಇಡೋ ತರ ಪಾತ್ರ ಚಿಂತನೆ ಮಾಡದೆ ಒಂದೊಂದು ಅಲ್ಲಿ ಇರುವಂತ ಅಲ್ಲಿ ಒಳಗಡೆ ಪಾತ್ರ ಇಲ್ಲ ನಮ್ಮೊಳಗೆ. ಸೊ ಅಲ್ಲಿ ದೇವತೆಗಳು ಪರವಾಗ ಚಿಂತನೆ ಮಾಡೋದು ಒಂದು ಕ್ರಮ. ಇನ್ನೊಂದು ಕ್ರಮ, ಸುಲಭವಾದ ಕ್ರಮ ಏನು ಅಂದ್ರೆ ಅಲ್ಲಿ ಆ ಪಾತ್ರದ ಅರ್ಘ್ಯವೂ ಅವನೇ ಆಗಿದ್ದಾನೆ, ಅಲ್ಲಿ ಪಾದ್ಯವೂ ಅವನೇ. ಪಾತ್ರದ ಬರೀ ದೇವತೆಗಳನ್ನ ಬಿಟ್ಟುಬಿಟ್ಟು ದೇವರ ರೂಪ ಪದಾರ್ಥದಲ್ಲಿ ಇರುವಂತ ದೇವರ ರೂಪಕ್ಕೆ ಸ್ಟ್ರೈಟ್ ಆಗಿ ಹೋಗೋದು. ಸೊ ಅರ್ಘ್ಯದಲ್ಲಿ ಅರ್ಘ್ಯ ಶಬ್ದ ವಾಚನಾಗಿರುವಂತ ಭಗವಂತ ಏನಾದ್ರೆ ಅವನಿಗೆ ಅವನದೇ ಆಗತ್ತಂತೆ. ಹೀಗೆ ಅವನ ರೂಪಗಳನ್ನ ಚಿಂತನೆ ಮಾಡೋದು ಒಂದು ಕ್ರಮ. ಮೂರನೇ ಕ್ರಮವು ಕೆಲವರು ಹೇಳ್ತಾರೆ ಇದು ಈ ಕ್ರಮ ಹೇಗೆಂದ್ರೆ ಇಲ್ಲಿ ಹೇಳೋದು ಅರ್ಘ್ಯಪಾದ್ಯ ಆಚಮನ ಅಂತ ಹೇಳುವಾಗ ಅವ್ರು ಏನಂತ ಮೂರು ಟುಗೆದರ್ ಹೋಗತ್ತಲ್ಲ ಇದಕ್ಕೆ ಮೂರುಗೆ ಯೂಶಲಿ ಕಾಮನ್ ಆಗಿ ಬರೋದು ಜ್ಞಾನ ಭಕ್ತಿ ವೈರ ದಟ್ ಈಸ್ ಒಳಗೆ ಇದ್ದು ಈ ಜೀವ ಮುಖ್ಯ ಪ್ರಾಣರ ಮೂಲಕವಾಗಿ ಜ್ಞಾನ ಭಕ್ತಿ ತಿಳುವಳಿಕೆ ಎಂಬುದು ಕೊಡೋದೇ ಅರ್ಘ್ಯ ಆಗತ್ತೆ ಆಮೇಲೆ ತಿಳುವಳಿಕೆಯಿಂದ ಬರುವಂತ ಈ ಭಕ್ತಿಯೇ ಪಾದ್ಯ ಆಗತ್ತೆ ಭಕ್ತಿಯಿಂದ ಕಾಲೇ ಬೀಳ್ತೀವಿ ಪಾದ್ಯ ಆಗತ್ತೆ ಆಚಮನ ಅಂದ್ರೆ ಇದನ್ನ ಚೆಂದಾಗೆ ನಾವು ಯಾವಾಗ ತಿಳ್ಕೊಂಡಾಗ ಅಂದ್ರೆ ಅದು ಏನು ವೈರಾಗ್ಯ ತಿಳ್ಕೊಂಡಾಗ ದೇವರ ಮೇಲೆ ಅನುರಾಗ ಬರುತ್ತೆ ಉಳಿದ ವಿಷಯದಲ್ಲಿ ಒಂದು ವಿರಕ್ತಿ ಬಂದ್ಬಿಡತ್ತೆ ಸೊ ಹೀಗೆ ಅಭಿಮಾನ ತ್ಯಾಗ ಬಂದ್ಬಿಡತ್ತೆ ಸೊ ಹೀಗೆ ಅರ್ಘ್ಯ ಪಾದ್ಯ ಆಚಮನ ಅಂತ ಇದನ್ನ ಕೊಡೋದು ಆಮೇಲೆ ಮಧುಪರ್ಕ ಅಂಬೋದು ಅವನ ರೂಪಗಳನ್ನೇ ಅವನ ಮಧುಪರ್ಕ ಅಂಬೋದು ಮಧುಪರ್ಕ ಅಂಬೋದು ಎಲ್ಲವೂ ಸೇರಿ ಬರುತ್ತೆ ಸ್ವಲ್ಪ ಹೊರಗೆ ಕೊಡೋದಕ್ಕೆ ನಾಲ್ಕು ವಸ್ತುಗಳನ್ನ ಬಳಸ್ತಾರ ಗರಿಕೆ ಹಾಕ್ತಾರ ಮೊಸರು ಹಾಕ್ತಾರ ತುಪ್ಪ ಹಾಕ್ತಾರ ಸೊ ಜೇನುತುಪ್ಪ ಹಾಕ್ತಾರ ಆಮೇಲೆ ಒಂದು ಒಂದು ಡ್ರಾಪ್ ತುಪ್ಪ ಇದು ಎಲ್ಲವೂ ಹಾಕಿ ಕೊಡ್ತಾರ ಸೊ ಅಲ್ಲಿ ಬರೋದು ಏನು ಮಧುಪರ್ಕ ಏನ್ ಕೊಡೋದು ಅಂದ್ರೆ ಇಲ್ಲಿ ನಾವ್ ಏನ್ ಕೊಡೋದು ಮಧುಪರ್ಕ ಅಂದ್ರೆ ಎಲ್ಲವೂ ಬೆರೆಸಿದ್ದೀವಿ ಎಲ್ಲವೂ ಬೇಕಾದ ಈ ನಾಲ್ಕು ಐಟಮ್ ಅನ್ನು ಬೆರೆಸಿ ಕೊಡ್ತಾ ಇದೀವಿ ಅಂದ್ರೆ ಎಲ್ಲ ರೂಪಗಳು ಅವನಲ್ಲಿ ಒಂದೇ ರೂಪದಲ್ಲಿ ಅನಂತ ರೂಪ ಇರುತ್ತಲ್ಲ ಅದನ್ನ ತಿಳ್ಕೊಳ್ಳಿ ಇಲ್ಲಿ ಈ ಪಾತ್ರದಲ್ಲಿ ಈ ರೂಪ ಈ ಪಾತ್ರದಲ್ಲಿ ಈ ರೂಪ ಅಂತ ಒಂದೊಂದಾಗಿ ತಿಳ್ಕೊಂಡು ಎಲ್ಲಾ ರೂಪಗಳನ್ನು ಅವಂದೇ ಒಂದೇ ರೂಪದಲ್ಲಿ ಎಲ್ಲವೂ ಇದೆ ಅಂತ ಸೊ ಒಂದೇ ಅದು ಮಧುಪರ್ಕ ಒಂದೇ ಸೊ ಅದು ಮಧುಪರ್ಕ ಮಾಡುವಾಗ್ಲೂ ಆ ಮಧುಪರ್ಕ ಕೊಡವಾಗ್ಲೂ ಆ ಸೈನ್ ಬಂದು ಸೂಕರ ಮುದ್ರ ಅಂತಾನೆ ಎಲ್ಲಾ ಫೈವ್ ಫಿಂಗರ್ಸ್ ಸೇರಿ ಹೀಗೆ ತೋರಿಸಿದ್ರೆ ಮಧುಪರ್ಕ ಹೊರಗೆನೆ ಇಲ್ಲಾದ್ರೂ ಹಾಗೆ ಐದು ಬೆರಳನ್ನು ಒಟ್ಟು ಸೇರಿಸಿ ತೋರಿಸಿದ್ರೆ ಅದು ಆ ಮುದ್ರೆ ಆಗ್ಬಿಡತ್ತೆ ಸೂಕರ ಮುದ್ರ ಅಂತ ಹೇಳ್ತಾರೆ ಸೊ ಅದನ್ನ ತೋರಿಸಿ ಇಲ್ಲಿ ಎಲ್ಲಾ ರೂಪ ಸೊ ಈ ಒಂದು ತಿಳುವಳಿಕೆ ಸೊ ಮಧುಪರ್ಕಂ ಸಮರ್ಪಯಾಮಿ ಅಂತ ಹೀಗೆ ಕೊಡೋದು ಸ್ನಾನಂ ಸಮರ್ಪಯಾಮಿ ಇಲ್ಲಿ ಸ್ನಾನ ಯಾವುದಿಂದ ಸ್ನಾನ ಮಾಡಬೇಕು ಇಲ್ಲಿ ವರುಣಾಂಬ ಪಾತ್ರದಿಂದ ವರುಣಾಂಬ ಪಾತ್ರ ಸ್ನಾನ ದೇವರ ಸ್ನಾನ ಅಂದ್ರೆ ಏನು ದೇವರು ತನ್ನ ರೂಪ ಅವಾಗ ಏನ್ ಇಟ್ಕೊಳ್ತೀರಿ ನೀವು ಏನ್ ಇಟ್ಕೊಳ್ತೀರಿ ಅಂದ್ರೆ ಸ್ನಾನಕ್ಕೆ ಏನು ನಾವು ಸ್ನಾನ ಮಾಡುವಾಗ ಹೇಳುವಂತ 24 ತತ್ವದಲ್ಲಿ ಕೊನೆ ಅಂತ ಹೋದಾಗ ಸ್ನಾನ ಅಂತ ಬಂದಾಗ ಹರಿ ರೂಪ ಕೊನೆ ಇಲ್ಲ ಹರಿ ನೀರಿಗೆ ದ್ರವರೂಪ ಹರೆಯೇ ಅಂತ ಹೇಳ್ತೀವ್ರ ಸೊ ಆ ಹರಿ ರೂಪ ತನ್ನದೇ ಆದ ಹರಿ ರೂಪದಿಂದ ಹರಿ ಎಂಬುದೇ ಅಲ್ಲಿ ನೀರು ಆ ನೀರಲ್ಲಿ ಇರುವಂತ ರೂಪ ಅಗ್ರೇಶನಿಗೆ ಸೊ ಈ ಐಕ್ಯವನ್ನ ಚಿಂತನೆ ಮಾಡೋದು ಸೊ ಅದಾಗತ್ತೆ ಸೊ ಸ್ನಾನ ಆದ ಮೇಲೆ ಇನ್ನು ನೀವು ಪಂಚಾಮೃತ ಇದೆಲ್ಲ ಹೇಳ್ಬೇಕಂದ್ರೆ ಅದು ಒಂದೊಂದಕ್ಕೆನೆ ಹೇಳುವಾಗ ಇದು ಮುಂದೆ ಒಂದ್ಸತಿ ನೋಡಿದ್ದೀವಿ ನಾವು ದೇವರಿಗೆ ಕ್ಷೀರದಿಂದ ಅಭಿಷೇಕ ಮಾಡಬೇಕು ಅಂದ್ರೆ ಅಲ್ಲಿ ಎಲ್ಲಿಂದ ಕ್ಷೀರ ಬರುತ್ತೆ ಅಂದ್ರೆ ಕ್ಷೀರ ಅಂಬೋದಲ್ಲಿ ಗೋವಿಂದ ರೂಪವಾಗೇ ಇರುತ್ತೆ ಸೊ ಕ್ಷೀರ ಸಮರ್ಪಯಾಮಿ ಅಂತ ಕ್ಷೀರಾಭಿಷೇಕ ಮಾಡ್ತೀವಿ ಅಂದ್ರೆ ಹಾಲು ಹಾಲು ತಿಂಕ್ ಮಾಡೋದಿಲ್ಲ ಅಲ್ಲಿ ಅವನ ಗೋವಿಂದ ರೂಪಗಳೇ ಇರುತ್ತೆ ಅಂತ ಅದನ್ನೇ ಅವನಿಗೆ ಮಾಡೋದು ಅವನ್ ಆ ರೂಪಕ್ಕೇನು ಈ ರೂಪಕ್ಕೇನು ಐಕ್ಯ ಆಮೇಲೆ ಕ್ಷೀರ ಆಗತ್ತೆ ಆಮೇಲೆ ದದಿ ಬರುವಾಗ ವಾಮನ ಬಂದ್ಬಿಡ್ತಾನೆ ಅದು ಅದು ಅರೇಂಜ್ಮೆಂಟ್ ಅದು ಈಸ್ಟ್ ವೆಸ್ಟ್ ಹೀಗೆ ಸರ್ಕ್ಯುಲರ್ ಮೋಷನ್ ಸೆಂಟರ್ ಅಂಡ್ ದೆನ್ ಈಸ್ಟ್ ಅಂಡ್ ದೆನ್ ಸರ್ಕಲ್ ಹೀಗೆ ಹೋಗುತ್ತೆ ಅಲ್ಲಿ ಹಾಕೋದು ಪಂಚಾಮೃತ ಮಾಡುವಾಗ ಸೊ ಮುಸುರಿಗೆ ಬಂದು ವಾಮನ ಅಂತ ಹೇಳ್ತೀವಿ ಆಮೇಲೆ ಘೃತ ಬಂದ ಘೃತಂ ಸಮರ್ಪಯಾಮಿ ಅಂತ ಹೇಳುವಾಗ ಅದು ಅಭಿಷೇಕ ಮಾಡುವಾಗ ಅಲ್ಲಿ ವಿಷ್ಣು ಬಂದ್ಬಿಡ್ತಾನೆ ಮಧುಗೆ ಬಂದು ಮಧುಸೂದನೆ ಬಂದ್ಬಿಡ್ತಾನೆ ಶಕ್ಕರ ಬಂದಾಗ ಅಲ್ಲಿ ಅಚ್ಯುತ ಬರ್ತಾನೆ ಸೊ ಹೀಗೆ ಪಂಚಾಮೃತ ಅಭಿಷೇಕ ಸೊ ಇದು ಹೀಗೆ ಮಾಡೋದು ಆಮೇಲೆ ನೀರು ಹಾಕೋದು ನೀರಿಂದ ತಿರುಗಾನು ಹರಿ ರೂಪನ ಚಿಂತನೆ ಸೊ ಹೀಗೆ ಅವನಿಗೆ ಒಂದೊಂದು ರೂಪದಿಂದ ಚಿಂತನೆ ಮಾಡಿ ಎಲ್ಲವನ್ನು ಸಮರ್ಪಣೆ ಮಾಡಿ ವಸ್ತ್ರಂ ಸಮರ್ಪಣೆ ವಸ್ತ್ರ ಅಂದ್ರೆ ಅವನ ಉಪೇಂದ್ರ ರೂಪ ಸೊ ಹೀಗೆ ನಿಮ್ಗೆ ಇನ್ನು ಈಸಿಯರ್ ಬರ್ಬೇಕಂದ್ರೆ ಆಮೇಲೆ ಅವನಿಗೆ ಗಂಧಂ ಸಮರ್ಪಯಾಮೆ ಅಂದ್ರೆ ಅಲ್ಲಿ ಅಲ್ಲಿ ಗಂಧಂ ಸಮರ್ಪಯಾಮೆ ಅಂದ್ರೆ ಪೃಥ್ವಿಯಾತ್ಮಕಂ ಗಂಧಂ ಸಮರ್ಪಯಾಮೆ ಅಂತ ಬರುತ್ತೆ ಪೃಥ್ವಿ ಅಲ್ಲಿ ಇರುವಂತ ಫಸ್ಟ್ ಹೇಳಿದ ಮೆಥಡಾಲಜಿ ಪ್ರಕಾರ ಒಂದೊಂದು ದೇವತೆ ಒಂದೊಂದು ಪದಾರ್ಥದಲ್ಲಿ ಒಂದೊಂದು ದೇವತೆಯನ್ನ ಚಿಂತನೆ ಮಾಡಿ ಅಭಿಮಾನಿ ದೇವತೆಯನ್ನ ಚಿಂತನೆ ಮಾಡಿ ಅಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಳೋದು ಸೆಕೆಂಡ್ಲಿ ಅಲ್ಲಿ ಇರುವಂತ ಭಗವಂತನ ರೂಪ ಪೃಥ್ವಿಯಾತ್ಮಕ ಅಂತ ಬಂದಾಗ ಪೃಥ್ವಿಗೆ ಪೃಥ್ವಿ ತತ್ವಕ್ಕೆ ಕೃಷ್ಣ ಬರ್ತಾನೆ ಸೊ ಕೃಷ್ಣನನ್ನ ಚಿಂತನೆ ಮಾಡೋದು ಹೀಗೆ ಸೊ ಡೈರೆಕ್ಟ್ ಆಗಿ ದೇವರ ರೂಪ ಬಿಂಬನ ಜೊತೆಲಿ ಐಕ್ಯ ಅದು ಯಾವುದು ಇಲ್ಲ ಅಂದ್ರೆ ನಾವು ನಮ್ಮ ಜ್ಞಾನದಿಂದಲೇ ಸೊ ದೇವರಿಗೆ ಸಮರ್ಪಣೆ ದೇವರ ರೂಪದಿಂದ ನಮ್ಗೆ ಏನು ನೆನಪು ಬಂದಿಲ್ಲ ಅಂದ್ರೆ ಐಕ್ಯ ಒಂದೊಂದಿಲಿನೂ ದೇವರ ರೂಪ ಇದೆ ಏನಂತೂ ಗೊತ್ತಿಲ್ಲ ನೇಮ ಹೆಸರು ಬೇಕಾಗಿಲ್ಲ ದೇವರ ರೂಪದಿಂದ ದೇವರು ಮಾಡ್ತಂತ ಐಕ್ಯ. ಬೇಸಿಕಲಿ ಬೇಕಾದ್ದು ಆ ಐಕ್ಯ ಚಿಂತನೆ. ಅಂದ್ರೆ ಪದಾರ್ಥಗಳು ಬೇರೆ 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 ಪದಾರ್ಥಗಳಿದ್ರು, ಪದಾರ್ಥಗಳ ಅಭಿಮಾನಿ ದೇವತೆಗಳು ಬೇರೆ 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 ಇದ್ರು, ಅಲ್ಲಿ ಇರುವಂತ ಭಗವಂತನಲ್ಲಿ ಭೇದ ಇಲ್ಲ ಅಂತ ತಿಳ್ಕೊಳ್ಳೋದು. ಇದು ಕೊನೆಯಲ್ಲಿ ಬರುತ್ತೆ ಸರ್ವಪ್ರತೀಕ ಸಂಧಿಯಲ್ಲಿ, ಕೊನೆಯಲ್ಲಿ ಇದನ್ನು ಹೇಳ್ತಾರೆ. ಸೊ ಈಗ ನಾವು ಹೀಗೆ ತಿಳ್ಕೊಳ್ಳೋದು. ಸೊ ಇದನ್ನ ಇದನ್ನ ಹೇಳ್ತಾರೆ ಸೇವೆ ಪರಿಗೆ ಅಂತ. ಈ ತರ ಸೇವೆ ಮಾಡ್ಪರಿಗೆ ಹರಿಪದರು ಸೇವಿಪರಿಗೆ ಅನುಕೂಲರಲ್ಲದೆ ತಾವು ಇವರನ್ನ ಕೆಡಿಸಬಲ್ಲರೆ. ಸೊ ಈಗ ನಾವು ಚಿಂತನೆ ದೇವರ ರೂಪಗಳನ್ನ ನಮ್ಮ ಮನಸ್ಸಲ್ಲಿ, ಸೊ ಇಲ್ಲಿ ಏನಾಗತ್ತೆ, ಇಲ್ಲಿ ಏನ್ ವಿಶೇಷ ಆಗತ್ತೆ ಅಂದ್ರೆ, ನಾವು ಮಂತ್ರ ಹೇಳುವಾಗ ನಮ್ ಬಾಯಿ ಮಂತ್ರ ಹೇಳಿದ್ರು ಮನಸ್ಸಲ್ಲೆಲ್ಲ ಎಂಗೇಜ್ ಆಗ್ಬಿಡುತ್ತೆ, ನಾವು ಕೆಲಸ ಮಾಡುವಾಗ ಮನಸ್ಸಂಗೆಲ್ಲೆಲ್ಲ ಹೋಗ್ಬಿಡುತ್ತೆ. ಈ ಧ್ಯಾನದಲ್ಲಿ ನಮ್ಮ ಹೃದಯ ಕಮಲದಲ್ಲಿ ಇಷ್ಟು ನ್ಯಾಸ ಮಾಡಿಕೊಂಡು ಇಷ್ಟು ರೂಪ ಇದೆ, ಈ ರೂಪದಿಂದ ಇದಾಗುತ್ತೆ ಅಂತ ಚಿಂತನೆ ಮಾಡುವಾಗ ವಿ ಗೋ ಇನ್ಸೈಡ್, ಒಳಗೆ ಹೋಗಿ ವಿ ಕೀಪ್ ಅವರ್ ಮೈಂಡ್ ಆಕ್ಟಿವ್. ಒಂದಾದ ಮೇಲೆ ಒಂದೊಂದು ಜೀವನ ಇಫ್ ಇಮ್ಯಾಜಿನ್, ಒಂದು ಹಾಲಿನ ಅಭಿಷೇಕ ಇದನ್ನ ನಾವು ಅಲ್ಲಿ ಮಾಡ್ಬೇಕು ಮಾಡ್ಬೇಕು ಅಂದ್ರೆ ಒಂದೊಂದು ರೂಪ. ಸೊ ಮೈಂಡ್ ಇಸ್ ಕಾನ್ಸ್ಟೆಂಟ್ಲಿ ಹಿಯರ್ ವಿತಿನ್ ಅರ್, ನಮ್ಮ ಒಳಗೆ ಇರುವಂತ ಆ ಅಗ್ರೇಶನ ಪೂಜೆಯನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಹೀಗೆ ಚಿಂತನೆ ಮಾಡೋರಿಗೆ ಈ ದೇವತೆಗಳು, ಇಲ್ಲಿ ದೇವತೆಗಳು ಇಷ್ಟು ಇರುವಂತ ದೇವತೆಗಳು ಇವರು ಬಂದು ಅನುಕೂಲರಾಗೇ ಇರ್ತಾರೆ. ದಟ್ ಈಸ್ ಆಲ್ಸೋ ದಟ್ ಕಮ್ಸ್ ಫ್ರಮ್ ಅವರ್ ಎಕ್ಸ್ಪೀರಿಯನ್ಸ್. ಯಾವ್ದಕ್ಕೆ ಅನುಕೂಲವಾಗಿರ್ತಾರೆ ಇಷ್ಟು ಹೊತ್ತು ಹೀಗೆ ನಾವು ಚಿಂತನೆ ಮಾಡಿದ್ದೀವಿ ಅಂದ್ರೆ, ಈ ನಮ್ಮ ಥಾಟ್ ನಮ್ಮ ಮನಸ್ಸಲ್ಲಿ ಬರುವಂತ ಥಾಟ್ ಒಂದೊಂದಕ್ಕೆ ರಿಮೆಂಬರಿಂಗ್, ಆ ಒಂದು ರಿಮೆಂಬರೆನ್ಸ್ ಇರುತ್ತಲ್ಲ, ಇದನ್ನ ಇದು ಇದ್ದಾನೆ ಇದನ್ನ ಇದೆಯಿಂದ ಈ ತೆಗೆದು ಅಲ್ಲಿ ಅಭಿಷೇಕ ಮಾಡೋದು. ಸೊ ಇದು ಮಾಡ್ಲಿಕ್ಕೇನು ಅಂದ್ರೆ ಆ ಮಾನಸಿಕ ಪೂಜೆ ಮಾಡ್ಲಿಕ್ಕೇನು ಅವ್ರು ಅನುಕೂಲವಾಗೇ ಇರ್ತಾರೆ ಹೊತ್ತು ಅವ್ರು ನಮ್ಗೆ ಕೆಡಿಸೋದಿಲ್ಲ. ಒಂದು ಅರ್ಥ ಅದ. ಇನ್ನೊಂದು, ಹೀಗೆ ಮಾಡೋರಿಗೆ ಏನು ಮಾಡ್ತಾರೋ ದಿನದಿ ಹರಿಪದವ ಸೇವಿಪರಿಗೆ ಅನುಕೂಲರಲ್ಲದೆ ತಾವು ಇವರನ್ನ ಕೆಡಿಸಬಲ್ಲ. ಇವನ ಸಂಸಾರದಲ್ಲಿನೂ ನಮ್ಮ ಕರ್ಮಗಳಲ್ಲಿನೂ ಈ ದೇವತೆಗಳು ಯಾವತ್ತು ದೇವರು ಇಟ್ಟಿದ್ದಾನೆ ಅವ್ರಿಗೆ, ಯಾವತ್ತು ನಮ್ಗೆ ಒಳ್ಳೇದೇ ಮಾಡ್ತಾರೆ, ನಮ್ಗೆ ಕೇಡು ಮಾಡೋದಿಲ್ಲ. ಒಂದರ್ಥ. ಇನ್ನೊಂದು, ಕೇಡು ಮಾಡೋರು ಯಾರು? ಕೇಡು ಮಾಡೋರು ನಮ್ಮಲ್ಲಿ ಇರೋದು ಇದೇ ದೇಹದಲ್ಲಿ ಇರುವಂತ ದೈತ್ಯರು. ಸೊ ಈ ದೈತ್ಯರನ್ನ ಅವರು ಪ್ರೇರಣೆ ಮಾಡೋದೇ ಇಲ್ಲ. ಯಾಕೆಂದ್ರೆ ನಾವು ಹೀಗೆ ಮಾಡುವ ಮೂಲಕವಾಗಿ ಮಾಡೋದೇ, ನಾವು ಈ ತರ ಒಂದು ಚಿಂತನೆ ಅಂಬೋದು ಮಾಡೋದೇ, ನಮ್ಗೆ ಪುಣ್ಯ ಅದಕ್ಕೆ ಬೇಕು. ಪುಣ್ಯ ಇದ್ರೇನೆ, ಆ ಪುಣ್ಯ ಇದ್ರೇನೆ ಈ ತರ ದೇವತೆಗಳು ನಮ್ಮ ಮೂಲಕವಾಗ ಈ ಚಿಂತನೆಗಳನ್ನ ನಡೆಸ್ತಾನೆ. ಹೀಗೆ ನಡೆಸುವಾಗ ಆಟೋಮ್ಯಾಟಿಕ್ಲಿ ದೈತ್ಯರು ಅವರ ವಶದಲ್ಲಿ ಇರ್ತಾ ದೈತ್ಯರಿಗೆ ಅವರು ಪ್ರೇರಣೆ ಕೊಡೋದೂ ಇಲ್ಲ. ಸೊ ಆದ ಕಾರಣದಿಂದ ಕೇಡು ಮಾಡೋದಿಲ್ಲ ಅಂದ್ರೆ ಇವರು ದೈತ್ಯರಿಗೆ ಪ್ರೇರಿಸೋದೇ ಇಲ್ಲ. ಇದನ್ನ ನಿಲ್ಲಿಸು, ಇದಕ್ಕೇನೋ ಡಿಸ್ಟ್ರಾಕ್ಟ್ ಮಾಡು ಅಂತ ಅದು ಪ್ರೇರಣೆ ಕೊಡೋದೇ ಇಲ್ಲ. ಸೊ ಹಾಗೆ ಅನುಕೂಲರೆ ತಾವು ಇವರನ್ನ ಕೆಡಿಸಬಲ್ಲರೆ ಅಂತ ಹೇಳಿ ಶ್ರೀ ವಿಲಾಸಾಸ್ಪದ. ಇದು ನಮ್ಗೆ ಅಪಜಯ ಬರೋದಿಲ್ಲ, ಜಯವೇ ಬರುತ್ತೆ ಇಂಥದ್ದವರಿಗೆ ಅಂತ ಹೇಳಿ ಶ್ರೀ ವಿಲಾಸಾಸ್ಪದನ ದಾಸ. ಶ್ರೀ ವಿಲಾಸಾಸ್ಪದ ಅಂದ್ರೆ ಯಾರು? ಹೂ ಇವರ್ ಇಸ್ ಅಬೌಟ್ ಫಾರ್ ಲಕ್ಷ್ಮೀ ವಿಹಾರ ಅಂದ್ರೆ ಟೋಟಲಿ ಇದು ಎಲ್ಲವೂ ದೇವತೆಗಳು ದೇವತೆಗಳು ಅಂತ ಅಂದ್ರೂ ಎಲ್ಲವೂ ಕೆಲಸಗಳು ಮಾಡಿಸುವುದು ಲಕ್ಷ್ಮೀ ದೇವಿ. ಯಾಕೆಂದ್ರೆ ಆ ಪ್ರಾಕೃತ ಸಂಬಂಧ ಇದಕ್ಕೆ ಕೊಟ್ಟು ಎಲ್ಲ ಪ್ರಕೃತಿ ಎಲ್ಲವೂ ಜಡದಿಂದಲೇ ಮಾಡುತ್ತ ನಾವು. ಸೊ ಮನಸ್ಸು ಜಡವೇ ಆಗತ್ತೆ. ಸೊ ಎಲ್ಲವೂ ಮಾಡುವ ಶ್ರೀ ವಿಲಾಸ, ಅವಳ ವಿಲಾಸ ವಿನೋದ, ಅವಳ ಲೀಲೆಗಳು, ಅವಳು ಮಾಡುವಂತ ಎಲ್ಲ, ಶ್ರೀದೇವಿಯಾದವಳು ಲಕ್ಷ್ಮೀ ದೇವಿ ಮಾಡುವಂತ ಎಲ್ಲಾ ಕೆಲಸಕ್ಕೇನು ಆಶ್ರಯಭೂತನಾದಂತವನು ಅಂದ್ರೆ ನಾರಾಯಣ. ನಾರಾಯಣನ ಅಧೀನವಾಗಿ ಲಕ್ಷ್ಮಿ ಎಲ್ಲವೂ ಮಾಡ್ತಾಳ. ಹಾಗೆ ತಿಳ್ಕೊಂಡ ಅಂದ್ರೆ ಲಕ್ಷ್ಮೀ ಮಾಡ್ತಾಳಂತ ಉಳಿದ ದೇವತೆಗಳು ಆಯ್ತು. ಸೊ ಹೀಗೆ ತಿಳ್ಕೊಳ್ಳುವಂತ ದಾಸರಿಗೆ, ಸೊ ಬೇಸಿಕಲಿ ದಾಸರಾಗಬೇಕು, ನಾವು ದಾಸರಾಗಬೇಕು ದೇವರಿಗೆ ದೇವತೆಗಳಿಗೆಲ್ಲ ಹಿರಿಯರಿಗೆ ನಾವು ದಾಸರಾದರ ಅಂತದ್ದವರಿಗೆ ಉಂಟೆ ಅಪಜಯ, ಅವರಿಗೆ ಅಪಜಯ ಅಂಬೋದೇ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ ಅಂಬೋಲಿ. ಕೃಷ್ಣಾರ್ಪಣಮಸ್ತು.